അബ്രഹ്മം ഭംഗരഹിതം അജരം വിമലം സദാ ആനന്ദതീർത്ഥമത്ലം ഭജേതാപത്രയാപഹം നിത്യാ സിദ്ധാന്തദുദ്ധാന്ത വിദ്വംസക്ഷണഃ ചേതീത്താകതനെ ഭാസതാം നോ ഹൃദംബരെ അത്തികൽപ്പിതകൽപ്പോയം പ്രത്യത്തി ഗജകേസരി വ്യാസതീർത്ഥ ഗുരുർഭൂയാദ് അസ്മദിഷ്ടാത സിദ്ധയേ തപോവിദ്യാവിരക്യാദി സദ്ഗുണോകാകരാണം വാജരാജ ഗുരുവിൻ വന്ദേ ഹൈഗ്രീവദാശയാൻ പൂജ്യ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ ദുർവാദി ധ്വാന്തവയേ വൈഷ്ണവേന്ദീവരേന്ദവേ ശ്രീരാഘവേന്ദ്ര ഗുരുവേ നമോ ചിന്തയാളവേ ആപാദമൗളി പര്യന്തം ഗുരുനാമാക്തിം സ്മരേ തേന വിഘ്നാഃ പ്രണശ്യന്തി സിദ്ധിന്ത മനോരഥാഃ ഹരി ഓം ശ്രീ ഗുരുഭ്യോ നമഃ. ಇದು ವಾದಿರಾಜ ಸ್ವಾಮಿಗಳು ಮಾಡಿದಂತಹ ಈ ಶ್ರೀ ದಶಾವತಾರ ಸ್ತುತಿ ಅನ್ನುವುದು ಮಂತ್ರತುಲ್ಯವಾದ ಗ್ರಂಥ ಆಗಿದೆ. ಯಾವುದೇ ಒಂದು ಮಂತ್ರದ ಪೂರ್ಣ ಫಲ ಪಡೆಯಬೇಕಂದ್ರೆ ಆ ಮಂತ್ರಕ್ಕೆ ನಾವು ಹೇಗಾದರೆ ಋಷಿ ಛಂದಸ್ಸು ದೇವತೆ ಈ ಮೂರನ್ನು ನಾವು ಚಿಂತನೆ ಮಾಡಬೇಕು. ಆ ಮಂತ್ರ ಪ್ರತಿಪಾದ್ಯ ದೇವತೆ ತಿಳಿಯಬೇಕು ನಮಗೆ ಯಾವ ಭಗವದ್ ರೂಪವನ್ನು ನಾವು ಪ್ರತಿಪಾದನೆ ಮಾಡುತ್ತೆ ಅಂಥೇಳಿ. ಅದಾದ ಮೇಲೆ ಅದು ಮಾಡಿದ ಋಷಿಗಳು ಯಾರಿಗೆ ಕಂಡು ಬಂತದ್ದು ಅದನ್ನು ನೋಡಬೇಕು. ಅದಾದ ಮೇಲೆ ಅದರ ಛಂದಸ್ಸು, ಛಂದ ಅಭಿಮಾನಿ ದೇವತೆಗಳ ಅನುಗ್ರಹ ನಮಗೆ ಬೇಕು. ಅದರ ಛಂದಸ್ಸನ್ನು ಸ್ವಲ್ಪ ಚಿಂತನೆ ಮಾಡಬೇಕು. ಛಂದಸ್ಸು ಅಂತ ಹೇಳಿದಾಗ ಬಹಳ ಮಂದಿಗೆ ಛಂದಸ್ಸಿಗೆ ಅಷ್ಟು ಡಿಸ್ಕರೇಜ್ ಆಗಬೇಕಾಗಿಲ್ಲ. ಯಾಕಂದ್ರೆ ಛಂದೋ ಜ್ಞಾನ ಅದು ಅತ್ಯಂತ ಅವಶ್ಯಕವಾಗಿದೆ. ಅದಷ್ಟು ಕಷ್ಟ ಅಂತ ಅನಿಸಿದ್ರು ಇನಿಷಿಯಲ್ ಆಗಿ, ಆಮೇಲೆ ಅದು ಸುಲಭ ಆಗುತ್ತೆ. ಸೊ ನಾವು ಪ್ರೊಸೋಡಿ ಮೀಟರ್ ಅಂತ ಯಾವುದನ್ನು ಕರಿತೀವೋ ಅದರ ಈ ಪದ್ಯಗಳ ಛಂದಸ್ಸು ಏನು ಅಂತ ತಿಳ್ಕೊಳ್ಳುವುದು ಅವಶ್ಯಕವಾಗಿದೆ. ಸೊ ಆದ್ದರಿಂದ ಇದು ಶುರು ಮಾಡಲಿಕ್ಕೆ ಮುಂಚೆ ಈ ಛಂದಸ್ಸನ್ನು ಏನಂತ ಕರೀತಾರೆ, ನೀವೆಲ್ಲರೂ ಅಶ್ವಧಾಟಿ ಅಶ್ವಧಾಟಿ ಅಂತ ಕೇಳಿದ್ದೀರಾ. ಇದಕ್ಕೆ ಅಶ್ವಧಾಟಿ ಅಂತ ಒಂದು ಪ್ರಸಿದ್ಧವಾದಂತಹ ಒಂದು ವಿಷಯ ಇದೆ. ಅಶ್ವ ಅಂದ್ರೆ ಕುದುರೆ. ಇದ ಕತೆ ಹಿನ್ನೆಲೆಯಲ್ಲಿ ನಡೆದಂತಹ ಕತೆ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು. ಆದ್ರೂ ಕೂಡ ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ರೆ ಸಂಕ್ಷೇಪವಾಗಿ ಇದರ ಹಿನ್ನೆಲೆ ನಡೆದಂತಹ ಒಂದು ವೃತ್ತಾಂತವನ್ನು ನಾವು ತಿಳ್ಕೊಳ್ಳೋಣ. ಇದು ಏನಂತಂದ್ರೆ ಇದರ ಒಂದು ಪ್ರಚಾರದಲ್ಲಿ ಇರುವಂತಹ ವಿಷಯ ಏನಂತ ಹೇಳಿದ್ರೆ, ವಾದಿರಾಜ ಸ್ವಾಮಿಗಳವರ ಕಾಲದಲ್ಲಿ ಒಂದು ಕುದುರೆ ಒಂದು ಕ್ಷೇತ್ರದಲ್ಲಿ ಒಂದು ಒಬ್ಬನ ಫೀಲ್ಡ್ಸ್ ನಲ್ಲಿ ಬಂದು ಅದು ನಿತ್ಯ ಬಂದು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ನಾವು ದೂರದಿಂದ ನೋಡ್ತಾನೆ. ಒಂದು ಬಿಳಿ ಕುದುರೆ ಬಂದು ತನ್ನ ಹೊಲದಲ್ಲಿ ಅಲ್ಲಿ ಬಂದು ಏನೇನೋ ಸ್ವಲ್ಪ ಗೊಂದಲ ಮಾಡ್ತಾ ಇದೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಅವನಿಗೆ ತನ್ನ ಹೊಲವನ್ನು ನಾಶ ಮಾಡ್ತಾ ಇದೆ ಅಂತ ಅವನು ಭಾವಿಸುತ್ತಾನೆ. ಆದ್ದರಿಂದ ಇದು ಯಾರು ಕುದುರೆ ಅಂತ ಹೇಳಿ ಅದನ್ನು ಹಿನ್ನೆಲೆ ಅದರ ಹಿಂದೆ ಹೋಗ್ತಾನೆ. ಆ ಕುದುರೆಯನ್ನು ಫಾಲೋ ಮಾಡಿದಾಗ ಆ ಕುದುರೆ ನೇರಾಗಿ ಹೋಗಿ ವಾದಿರಾಜ ಸ್ವಾಮಿಗಳ ಮಠ ಹತ್ರ ಬಂದು ಅಲ್ಲಿ ಅದೃಶ್ಯವಾಗುತ್ತೆ. ಸೊ ದಿನಾಗಲೂ ಈಗ ಎರಡು ಮೂರು ದಿನ ಆದಾಗ ಸ್ವಲ್ಪ ಸಂಕೋಚ ಪಡ್ತಾ ಬಂದು ವಾದಿರಾಜ ಸ್ವಾಮಿಗಳ ಹತ್ರ ಬಂದು ಹೇಳ್ತಾನೆ, ಹೀಗೆ ಒಂದು ಕುದುರೆ ನನ್ನ ಹೊಲದಲ್ಲಿ ಬಂದು ಸ್ವಲ್ಪ ಎಲ್ಲ ನನ್ನ ಹೊಲ ಇದೆಲ್ಲ ಪೈರೆಲ್ಲ ನಾಶ ಮಾಡ್ತಾ ಇದೆ ಅಂತ ಹೇಳಿ ಪಿತೂರಿ ಮಾಡ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ. ಆವಾಗ ವಾದಿರಾಜ ಸ್ವಾಮಿಗಳವರು ಅವ್ರಿಗೆ ಗೊತ್ತಾಗತ್ತೆ ಅಪರೋಕ್ಷ ಜ್ಞಾನಿಗಳಾದ್ದರಿಂದ, ಸರಿ ಅದು ತೋರಿಸು ನನಗೆ, ಎಲ್ಲಿ ಅದು ಬಂತು, ಎಲ್ಲಿ ನೋಡಿದೀನಿ ಆ ಕುದುರೆ ನನಗೆ ತೋರಿಸು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗುವಾಗ ಆ ಹೊಲಕ್ಕೆ ಹೋಗುವಾಗ ಆಶುವಾಗಿ ಅಂದ್ರೆ ಆನ್ ದ ಸ್ಪಾಟ್ ಆಫ್ ಹ್ಯಾಂಡ್ ಆಗಿ ಈ ಸ್ತೋತ್ರವನ್ನು ಹೇಳ್ತಾ ಆ ಕುದುರೆ ಅವ್ರಿಗೆ ಆ ಭಗವಂತ ಅಶ್ವರೂಪದಲ್ಲಿ ಹೈಗ್ರೀವ ರೂಪ ಉಪಾಸಕರವರು ವಾದಿರಾಜ ಸ್ವಾಮಿಗಳವರು ಆ ಕುದುರೆ ರೂಪದಲ್ಲಿ ಭಗವಂತ ಬರ್ತಾ ಇದ್ದಂತ ಜೊತೆಲೆ ಅಂತ ಹೇಳಿ ಭಾವನೆ ಮಾಡ್ತಾ ಆ ಕುದುರೆಯ ನಡತೆಯಂತೆ ಅಶ್ವಧಾಟಿಯಿಂದ ಇದನ್ನು ಕಂಪೋಸ್ ಮಾಡಿದ್ದಾರೆ. ಈ ಅಶ್ವಧಾಟಿಯಲ್ಲಿರುವಂತಹ ಈ ಛಂದಸ್ಸಿಗೆ ಇನ್ನೊಂದು ಹೆಸರು ಮತ್ತೇಭ ಅಂತ ಕರೀತಾರೆ. ಮತ್ತೇಭ ಅನ್ನುವ ಛಂದಸ್ಸು ಹೊಂದಿದೆ. ಆದ್ರೆ ಆ ಮತ್ತೇಭ ವಿಕ್ರೀಡಿತ ಅನ್ನೋದು ಬಹುಮುಖವಾದ ಛಂದಸ್ಸು. ಯಾಕಂದ್ರೆ ಮತ್ತೇಭ ಅಂತ ಹೇಳಿದ್ರೆ ಗಣಗಳನ್ನು ಹೇಳುವಾಗ ಸಭರಣಮಯವಾಗಿ ಗಣಗಳೇನಂತ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ ವಿಸ್ತಾರವಾಗಿ. ಸೊ ಈ ಮತ್ತೇಭ ಇದಕ್ಕೂ ಕೂಡ ಒಂದು ಮತ್ತೇಭದ ಇನ್ನೊಂದು ಲಕ್ಷಣ ಆಗಿದೆ. ಈ ಮತ್ತೇಭ ಅನ್ನುವ ಛಂದಸ್ಸಿನಲ್ಲಿ ಇದು ಇದೆ ಅಂತ ಹೇಳಿ ಅದಕ್ಕೆ ಇರುವಂತಹ ಹೆಸರು ಅಶ್ವದಾಟಿ ಅನ್ನೋದು ಛಂದಸ್ಸಿನ ಹೆಸರಲ್ಲ. ಆದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ ಆ ಕುದುರೆಯ ನಡತೆಯಂತಿರುತ್ತೆ, ಆದ್ದರಿಂದ ಅಶ್ವದಾಟಿ ಅಂತ ಕರೀತಾರೆ. ಸೊ ಈ ಅಶ್ವದಾಟಿ ಇಲ್ಲ ಈ ಛಂದಸ್ಸಿನ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಗಣಗಳಲ್ಲಿ ಇದರಲ್ಲಿರುವಂತಹ ಗಣಗಳಿಗೆ ಹೇಳ್ತಾರೆ ತ ಭ ಯ ಸ ರ ನ ಗ ಗಣಗಳಿಂದ ಇರುವಂತಹದ್ದು. ಅಂದ್ರೆ ಈ ಗಣಗಳ ಹೆಸರು ಹೀಗೆ ಹೇಳಿದಾಗ ನಿಮ್ ಸ್ವಲ್ಪ ಡಿಸ್ಕರೇಜ್ ಆಗ್ಬಹುದು. ಆದ್ರೆ ಸ್ವಲ್ಪ ನೋಡ್ರಿ ಇದು ಹೇಗೆ ಅಂತ ಹೇಳಿದ್ರೆ ಲಘುವು ಗುರುವು ಅಂತ ಹೇಳಿ. ಗುರುವು ಅಂತ ಹೇಳಿದ್ರೆ ಎರಡು ಮಾತ್ರೆಗಳ ಸಮಯದಲ್ಲಿ ಉಚ್ಚಾರಣೆ ಮಾಡುವ ಶಬ್ದಕ್ಕೆ ಗುರುವು ಅಂತ ಕರೀತಾರೆ. ಸಿಲಬಿಕ್ ಇನ್ಸ್ಟೆಂಟ್ ಟೂ ಸಿಲಬಿಕ್ ಇನ್ಸ್ಟೆಂಟ್ ಟೂ ಆರ್ ಮೋರ್ ಸಿಲಬಿಕ್ ಇನ್ಸ್ಟೆಂಟ್ಸ್ ಒಂದು ಸಿಲಬಿಕ್ ಇನ್ಸ್ಟೆಂಟ್ ಅದರಲ್ಲಿ ಮಾಡುವಂತಹದ್ದಕ್ಕೆ ಲಘುವು. ಸೊ ಎರಡು ಒಂದು ಎರಡು ಮಾತ್ರೆಗಳ ಕಾಲ, ಒಂದು ಮಾತ್ರೆಯ ಕಾಲ. ಸೊ ಹೀಗೆ ಹೇಳುವುದಕ್ಕೆ ಗುರುವು ಲಘು ಅಂತ ಕರೀತಾರೆ. ಇಲ್ಲಿ ಲಾಂಗ್ ಸೌಂಡ್ ಅಂಡ್ ಶಾರ್ಟ್ ಸೌಂಡ್ ಅಂತ ನಾವು ಲೂಸ್ ಆಗಿ ಪ್ರಯೋಗ ಮಾಡ್ತೀವಿ. ಮತ್ತೆ ಲಾಂಗ್ ಸೌಂಡ್ ಅಂತ ಹೇಳಿದಾಗ ವಿಗ್ರಹ ಅಂತ ತಗೊಂಡ್ರೆ ವಿ ಅನ್ನುವುದು ಶಾರ್ಟ್ ಸೌಂಡ್ ತರ ಕಾಣಿಸುತ್ತೆ, ಆದ್ರೆ ಆಮೇಲೆ ಬರುವ ಅಕ್ಷರ ಸಂಕ್ಷಿಪ್ತ ಅದು ಸಂಯುಕ್ತಾಕ್ಷರ ಇಲ್ಲ ದ್ವಿತ್ವಾಕ್ಷರ ಆದ್ರೆ ಅಂದ್ರೆ ಇದರ ಕಂಬೈನ್ಡ್ ಲೆಟರ್ ಅರೆ ಡಬಲ್ಡ್ ಲೆಟರ್ ಆದರೆ ಸಿಲಬಲ್ ಆದಾಗ ಇದಕ್ಕೆ ಗುರುವಿನ ಲಕ್ಷಣ ಬರುತ್ತೆ. ಯಾಕಂದ್ರೆ ವಿಗ್ರಹ ಹೇಳುವಾಗ ವಿಗ್ರ ಅನ್ನೋದು ಬರೆಯುವಾಗ ವಿ ಗ್ರ ಅಂತ ಬರಿತೀವಿ. ಗ್ರಾನಲ್ಲಿ ಎರಡು ಕಾನ್ಸನೆಂಟ್ಸ್ ಇರುತ್ತೆ, ಆದ್ರೆ ಹೇಳುವಾಗ ವೆನ್ ವಿ ಪ್ರೊನೌನ್ಸಿಂಗ್ ಇಟ್ ನಾವು ವಿಗ್ರಹ ಅಂತೀವಿ. ಆ ಗ ಅನ್ನುವುದು ಗ್ರ ಇಂದ ವಿಗೆ ಟ್ರಾನ್ಸ್ಪೋರ್ಟ್ ಆದಂತೆ ನಾವು ಪ್ರೊನೌನ್ಸ್ ಮಾಡ್ತೀವಿ. ಸೊ ಉಚ್ಚಾರಣೆ ಮಾಡುವಾಗ ವಿಗ್ರಹ ಅಂತ ಹೇಳಿ. ಆದ್ದರಿಂದ ವಿ ಬಿಕಮ್ಸ್ ಟೂ ಸಿಲಬಿಕ್ ಇನ್ಸ್ಟೆನ್ಸ್ ಆಗುತ್ತೆ, ಆದ್ದರಿಂದ ವಿ ಗುರು ಆಗತ್ತೆ. ದೋ ಇಟ್ ಲುಕ್ಸ್ ಲೈಕ್ ಎ ಲಘು, ವಿಗ್ರಹ ಅಂತ ಹೇಳಿದಾಗ ವಿ ಗುರು ಆಗತ್ತೆ. ಹೀಗೆ ಗುರು ಲಘುಗಳ ಒಂದು ಸ್ವರೂಪ ಸ್ವಲ್ಪ ಸ್ಥೂಲವಾಗಿ ನಿಮಗೆ ಪರಿಚಯ ಆದ ಮೇಲೆ ಒಂದೊಂದು ಈ ಗುರು ಲಘು ಅನ್ನೋದು ಟೂ ಆಪ್ಷನ್ಸ್, ಈ ಟೂ ಆಪ್ಷನ್ಸ್ ತ್ರೀ ಪೊಸಿಷನ್ಸ್ ನಲ್ಲಿ ಇಟ್ಕೊಂಡು ಮೂರು ಮೂರು ಅಕ್ಷರಗಳಿಲ್ಲ ಮೂರು ಸಿಲಬಲ್ಸ್ ತಕೊಂಡ್ರೆ ಆ ಮೂರು ಸಿಲಬಲ್ಸ್ ನಲ್ಲಿ ನೀವು ಹೇಗಿರಬಹುದು ಅಂತ ಹೇಳಿದ್ರೆ ಇಟ್ ಈಸ್ ಟೂ ಕ್ಯೂಬ್ಡ್ ಏಟ್ ಆಗತ್ತೆ. ಏಟ್ ನಲ್ಲಿ ಒಂದು ಇಸ್ ನಲ್ ಸೆಟ್, ಸೊ ಮಿಕ್ಕದ್ದು ಏಳು ತಕೊಂಡ್ರೆ ಏಳಲ್ಲಿ ನಿಮಗೆ ಯ ಮ ತ ರಾ ಜ ಭ ನ ಸ. ಸೊ ಈ ಎಂಟು ಪಾಸಿಬಿಲಿಟೀಸ್ ಇಲ್ಲಿ ಬರುತ್ತೆ. ಅಂದ್ರೆ ನೀವು ಒಂದು ವಿಧವಾಗಿ ಇಫ್ ಯು ಆರ್ ಫೆಮಿಲಿಯರ್ ವಿತ್ ಬಿಟ್ಸ್ ಅಂಡ್ ಇದು ನೋಡಿದ್ರೆ ಝೀರೋ ಅಂಡ್ ಒನ್ ಅಂತ ಹಾಕ್ತೀವಿ ಬೈನರಿ ಡಿಜಿಟ್ಸ್ ಅಂತೇಳಿ. ಅದು ಹಾಕಿದಾಗ ಝೀರೋ ಒನ್ ಅಂತ ತಗೊಂಡ್ರೆ ಝೀರೋ ಅನ್ನುವುದು ಲಘು ಅಂತ ತಗೊಂಡ್ರೆ, ಒನ್ ಅನ್ನುವುದು ಗುರು ಅಂತ ತಗೊಂಡ್ರೆ, ದೆನ್ ವಿತ್ ಝೀರೋ ಅಂಡ್ ಒನ್ ತ್ರೀ ಪೊಸಿಷನ್ ಅಲ್ಲಿ ಇಟ್ಕೊಂಡಾಗ ಯು ಮೇ ಹ್ಯಾವ್ ಒನ್ 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 ಝೀರೋ ಒನ್ ಝೀರೋ ಒನ್ ಝೀರೋ ಒನ್ ಒನ್ ಹೀಗೆ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಹಾಕಿಕೊಂಡ್ರೆ ಎಂಟು ಪಾಸಿಬಿಲಿಟೀಸ್ ಬರುತ್ತೆ. ಆ ಎಂಟು ಪಾಸಿಬಿಲಿಟೀಸ್ ಅಲ್ಲಿ ಹೇಗೆ ಬರುತ್ತೋ ಹಾಗೆ ಗುರು ಲಘುಗಳಿಂದಲೂ ಕೂಡ ನಿಮಗೆ ಎಂಟು ಪಾಸಿಬಿಲಿಟೀಸ್ ಬರುತ್ತೆ. ಮೂರು ಗುರುಗಳಾದರೆ ಮಗಣ ಅಂತ ಕರೀತಾರೆ, ಅದಕ್ಕೆ ಹೆಸರಿಟ್ಟಿದ್ದಾರೆ. ಒಂದೊಂದಕ್ಕೆ ಒಂದು ಹೆಸರು, ದೇ ಕಾಲ್ಡ್ ಇಟ್ ಗಣ ಅಂತ ಹೇಳಿದ್ರೆ ಮೂರು ಅಕ್ಷರಗಳಿಲ್ಲ ಮೂರು ಸಿಲಬಲ್ಸ್ ಇರುವಂತಹ ಒಂದು ಗುಂಪಿಗೆ ಗಣ ಅಂತ ಕರೀತಾರೆ. ಸೊ ದಟ್ ಇಸ್ ಕಾಲ್ಡ್ ಎ ಕ್ಲಸ್ಟರ್ ಆರ್ ಗ್ರೂಪ್ ಆಫ್ ತ್ರೀ ಸಿಲಬಲ್ಸ್, ಇಟ್ಸ್ ಕಾಲ್ಡ್ ಗಣ. ಸೊ ಮೂರು ಗುರುಗಳಿದ್ದರೆ ಅದಕ್ಕೆ ಮಗಣ ಅಂತ ಕರೀತಾರೆ, ಮೂರು ಲಘುಗಳಿದ್ದರೆ ಅದಕ್ಕೆ ನಗಣ ಅಂತ ಕರೀತಾರೆ, ಮೊದಲನೆಯದು ಲಘು ಇದ್ದು ಆಮೇಲೆ ಎರಡು ಗುರುಗಳಿದ್ದರೆ ಅದಕ್ಕೆ ಯಗಣ ಅಂತ ಕರೀತಾರೆ ಯ. ಅದೇ ವಿಧವಾಗಿ ಗುರುವು ಲಘುವು ಗುರುವಿದ್ರೆ ರಗಣ ಅಂತ ಕರೀತಾರೆ, ಗುರುವು ಗುರುವು ಲಘುವಿದ್ರೆ ತಗಣ ಅಂತ ಕರೀತಾರೆ. ಹೀಗೆ ಹೆಸರಿಟ್ಟಿದ್ದಾರೆ ಯ ಮ ತ ರ ಜಗಣ ಅಂತ ಹೇಳಿದ್ರೆ ಲಘುವು ಗುರುವು ಲಘುವು ಮಧ್ಯ ಗುರು ಅಂದ್ರೆ ಲಘುವು ಗುರುವು ಲಘುವು ಇದ್ದರೆ ಅದಕ್ಕೆ ಜಗಣ ಅಂತ ಕರೀತಾರೆ. ಹೀಗೆ ಗಣಗಳ ಹೆಸರುಗಳನ್ನು ಇಟ್ಟಿದ್ದಾರೆ. ಇಟ್ಟಿದಾಗ ಈ ಪರ್ಟಿಕ್ಯುಲರ್ ಛಂದಸ್ಸಿನಲ್ಲಿ ನಿಮ್ಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲನೆಯದು ತಗಣ, ತಗಣ ಅಂತ ಹೇಳಿದ್ರೆ ಗುರುವು ಗುರುವು ಲಘುವು ಬರುತ್ತೆ. ಅದಾದ ಮೇಲೆ ಭಗಣ, ಭಗಣ ಅಂತ ಹೇಳಿದಾಗ ನಿಮಗೆ ಗುರುವು ಲಘುವು ಲಘುವು ಬರುತ್ತೆ. ಯಗಣ ಅಂತ ಕರೆದಾಗ ಅದಕ್ಕೆ ಲಘುವು ಗುರುವು ಗುರುವು ಬರುತ್ತೆ. ಆಮೇಲೆ ಸಗಣ ಅಂತ ಹೇಳಿದ್ರೆ ಗುರು ಲಘುವು ಲಘುವು ಗುರು ಆಗತ್ತೆ. ಅದಾದ ಮೇಲೆ ರಗಣ ಅಂತ ಹೇಳಿದ್ರೆ ಗುರುವು ಲಘುವು ಗುರು ಆಗತ್ತೆ. ನಗಣ ಅಂತ ಹೇಳಿದ್ರೆ ಮೂರು ಲಘುವುಗಳು. ಹೀಗಾಗ ಗಗಣ ಅಂದ್ರೆ ಒಂದು ಕೊನೆಯಾಗಿ ಗ ಅಂದ್ರೆ ಗುರು ಎಂಡ್ ಆಗತ್ತೆ ಅಂತೇಳಿ. ಸೊ ಒಟ್ಟಾರೆ ಪ್ರತಿ ಪಾದದಲ್ಲಿ ನಾಲ್ಕು ಪಾದಗಳಿರುತ್ತೆ. ಈ ನಾಲ್ಕು ಪಾದಗಳಲ್ಲಿ ಒಂದೊಂದು ಪಾದದಲ್ಲಿಯೂ ಇಪ್ಪತ್ತೆರಡು ಅಕ್ಷರಗಳು, ಇಪ್ಪತ್ತೆರಡು ಅಕ್ಷರಗಳಂತ ಹೇಳಿದರೆ ಇಫ್ ಯು ಡಿವೈಡ್ ಬೈ ತ್ರೀ ಸೆವೆನ್ ಪ್ಲಸ್ ಅಂದ್ರೆ ಏಳು ಗಣಗಳು, ಏಳು ಮೂರು ಅಕ್ಷರದ ಗಣಗಳು, ಆಮೇಲೆ ಒಂದು ಅಕ್ಷರ. ಸೊ ಟೋಟಲಿ 22 ಲೆಟರ್ಸ್ ಇನ್ ಈಚ್ ಆರ್ ಅಕ್ಷರಗಳು, ಇಪ್ಪತ್ತೆರಡು ಅಕ್ಷರಗಳಿಂದ ಕೂಡಿರುವಂತಹದ್ದು. ಇದರ ಇದಕ್ಕೆ ಈ ಅಶ್ವಧಾಟಿಯ ಒಂದು ಲಕ್ಷಣ ನೋಡ್ಬೇಕಂತ ಹೇಳಿದರೆ ಇದನ್ನು ಸ್ಪ್ಲಿಟ್ ಮಾಡಿದಾಗ ಏಳು 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 ಒಂದು ಇಲ್ಲ ಏಳು ಏಳು ಎಂಟು ಅಕ್ಷರಗಳ ಗುಂಪನ್ನು ಮಾಡಿದಾಗ ನಿಮಗೆ ಯು ಕ್ಯಾನ್ ಸಿ ಎ ಪ್ಯಾಟರ್ನ್. ಆ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡ್ರಿ, ಉದಾಹರಣೆಗೆ ತಗೊಂಡ್ರೆ ನಿಮಗೆ ನಿಮಗೆ ಈ ಸಿಂಪಲ್ ಆಗಿರೋದೊಂದು ಹೇಳ್ತೀನಿ. ರಾಮಂ ಭಜೆ ಮನಸಿ ರಾಮಂ ದಧೇ ಶಿರಸಿ ರಾಮಂ ಧರಾಮಿ ಹೃದಯೇ ಅಂಥೇಳಿ, ರಾಮಂ ಸ್ತುವೇ ವಚಸಿ ರಾಮಂ ಶಯೇ ವಯಸಿ ರಾಮಂ ಕರೋಮಿ ಸಕಲಂ, ಹೀಗೆ ಹೇಳಿದಾಗ ಅದು ಅಶ್ವಧಾಟಿಯಲ್ಲೇ ಇದೆ. ಅಲ್ಲಿ ನೀವು ಏಳು ಅಕ್ಷರಗಳನ್ನು ತಗೊಂಡ್ರೆ ಆ ಏಳು ಅಕ್ಷರಗಳು ಹೇಗಿರುತ್ತೆ ಅಂತ ಹೇಳಿದರೆ ಗುರುವು ಗುರುವು ಲಘುವು ಗುರುವು ಲಘುವು ಲಘುವು ಲಘುವು, ಹೀಗೆ ಏಳು ಅಕ್ಷರಗಳ ಲಕ್ಷಣ ಆಗಿರುತ್ತೆ. ಹಾಗೆ the next seven also will be like that. Next seven also will be like that. And last one will be a long sound. Ramam bhaje manasi. Ramam dadhe shirasi. Ramam dharami hruda ye. ಎ ಅನ್ನೋದು ಸಪರೇಟ್ ಆಗಿ ಕೊನೆ. ಅದು ಆ ಮ್ಯೂಸಿಕ್ಗೆ ಟೋನ್ಗೆ ಆಟೋಮ್ಯಾಟಿಕ್ ಆಗಿ ಅದು ಸೊಂಪಾದ ಸುಂದರವಾದ ಒಂದು ನಡತೆಯನ್ನು ಗೇಟ್ ಎ ಹಾರ್ಸಸ್ ಗೇಟ್ ಕೆನ್ ಬಿ ಫೆಲ್ಟ್ ಇನ್ ದಿಸ್ ವಿಚ್ ಹ್ಯಾಸ್ ಎ ಬ್ಯೂಟಿ ಆಫ್ ಇಟ್ಸ್ ಓನ್. ಆದ್ದರಿಂದ ಈ ಛಂದಸ್ಸಿನಲ್ಲಿ ಇದಿದೆ ಅಂತ ನೀವು ತಿಳ್ಕೊಂಡ್ರೆ ಹೇಳಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಸೊ ಆದ್ದರಿಂದ ಇದಕ್ಕೆ ಜಸ್ಟ್ ಐ ಸ್ಪೆಂಟ್ ಎ ಲಿಟಲ್ ಬಿಟ್ ಆಫ್ ಟೈಮ್ ಛಂದಸ್ಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಿ. ಸೊ ಈ ಛಂದಸ್ಸಿನಲ್ಲಿ ಇದು ಇದೆ. ಇನ್ನೊಂದು, ಈ ಸ್ತೋತ್ರಕ್ಕೆ ದಶಾವತಾರ ಸ್ತುತಿ ಅಂತ ಕರೆದಿದ್ದಾರೆ. ಆದರೆ ಇದರಲ್ಲಿ ಹಯಗ್ರೀವ ರೂಪ ಪರಮಾತ್ಮನ, ಮೋಹಿನಿ ರೂಪ ಪರಮಾತ್ಮನ ಚಿಂತನೆ ಆಗತ್ತೆ. ಹೀಗೆ ಪರಮಾತ್ಮನ ಬೇರೆ ಅವತಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಸುಮ್ಮನೆ ಭಗವದ್ ಅವತಾರ ಸ್ತುತಿ ಅಂತ ಹೇಳಬಹುದಾಗಿತ್ತು, ದಶಾವತಾರ ಸ್ತುತಿ ಅಂತ ಯಾಕೆ ಕರೆದಿದ್ದಾರೆ? ಇದಕ್ಕೆ ಎರಡು ಕಾರಣಗಳನ್ನು ನಾವು ನೋಡಬಹುದು. ಒಂದು, ದಶ ಅಂತ ಹೇಳಿದ್ರೆ ಹತ್ತು ಅಂತ ಒಂದು ಅರ್ಥ ಇದೆ. ಆದ್ರೆ ದಶ ಅನ್ನು ದಶ ಪ್ರಮತಿ ಅಂತ ಮಧ್ವಾಚಾರ್ಯರು ಹೇಳಿದ್ರು. ದಶ ಪ್ರಮತಿ ಅಂದ್ರೆ ಪೂರ್ಣ ಪ್ರಮತಿ ಅಂತ ಹೇಳಿ. ದಶ ಪೂರ್ಣತ್ವವನ್ನು ಹೇಳುತ್ತೆ. ಭಗವಂತನ ದಶಾವತಾರಗಳಂದ್ರೆ ಪೂರ್ಣವಾದ ಅವತಾರಗಳ ಬಗ್ಗೆ ಚಿಂತನೆ ಇದೆ. ಆದ್ದರಿಂದ ಇದು ಪೂರ್ಣಾವತಾರಗಳ ಸ್ತುತಿ, ಆದ್ದರಿಂದ ದಶಾವತಾರ ಸ್ತುತಿ ಅಂತ ಹೇಳಿ ಒಂದು ಅರ್ಥವನ್ನು ನಾವು ಚಿಂತನೆ ಮಾಡಬಹುದು. ಅದು ಚೆನ್ನಾಗಿರುವಂತಹ ಅರ್ಥ. ಇನ್ನೊಂದು ವಿಧವಾಗಿ ನೋಡಿದ್ರೆ ಭಗವಂತನ ಹತ್ತು ಅವತಾರಗಳು ಲೋಕದಲ್ಲಿ ಪ್ರಸಿದ್ಧವಾಗಿದೆ, ಆ ಹತ್ತು ಅವತಾರಗಳ ಚಿಂತನೆ ಇಲ್ಲಿ ಬಂದಿದೆ. ಅದು ವಿಶೇಷವಾಗಿ ಅಂದ್ರೆ ಅದನ್ನು ಹೇಳಿ ಅದು ಪ್ರಸಿದ್ಧವಾಗಿರುವುದರಿಂದ ದಶಾವತಾರ ಸ್ತುತಿ ಅಂತ ಹೇಳಿ ಬೇರೆ ಅವತಾರಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದೀವಿ. ಅಂದ್ರೆ ಮುಖ್ಯವಾಗಿ ಪ್ರಸಿದ್ಧವಾಗಿರುವ ಹತ್ತವತಾರಗಳನ್ನು ಮಾತ್ರವಲ್ಲದೆ ಬೇರೆ ಅವತಾರಗಳನ್ನು ಒಳಗೊಂಡಿದೆ ಇದು. ಸೊ ಮುಖ್ಯವಾಗಿ ವಿಶೇಷವಾಗಿ ಪ್ರಸಿದ್ಧವಾಗಿರುವುದರಿಂದ ಇದಕ್ಕೆ ದಶಾವತಾರ ಸ್ತುತಿ ಅಂತ ಕರೆದಿದ್ದೀವಿ. ಅದು ಪ್ರಸಿದ್ಧವಾದ ಹತ್ತವತಾರಗಳು ಅಷ್ಟೇ ಅಲ್ಲದೆ ಬೇರೆ ಅವತಾರಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದೀವಿ ಅಂತ ಹೇಳಿ ಪ್ರಸಿದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದಕ್ಕೆ ದಶಾವತಾರ ಸ್ತುತಿ ಅಂತಲೂ ಕರೆದಿರಬಹುದು. ಸೊ ಎರಡು ಕಾರಣಗಳಿಂದಲೂ ಕೂಡ ಇದು ದಶಾವತಾರ ಸ್ತುತಿ ಅಂತ ಪ್ರಸಿದ್ಧವಾಗಿದೆ. ಇದರಲ್ಲಿ ಮೊದಲನೆಯದಾಗಿ ನಾವು ದಶಾವತಾರಗಳಲ್ಲಿ ಮೊದಲು ಬರುವಂತ ಎಲ್ಲರಿಗೆ ದಶಾವತಾರ ಅಂತ ಹೇಳಿದ್ದು ಮತ್ಸ್ಯಾವತಾರವನ್ನು ಮೊದಲು ಚಿಂತನೆ ಮಾಡ್ತೀವಿ. ಆದ್ದರಿಂದ ಮತ್ಸ್ಯಾವತಾರದಿಂದಲೇ ವಾದರಾಜ ಸ್ವಾಮಿಗಳವರು ಇದನ್ನು ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ಹೀಗೆ ನಡೆಯುತ್ತೆ. ಅದು ಮೊದಲನೇದು ಕೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿ ತತ್ವಮವಮಾಂ ಪ್ರೇಷ್ಟಾರ್ಕಸೂನು ಮನು ಚೇಷ್ಟಾರ್ಥಮಾತ್ಮವಿದತಿಷ್ಠೋ ಯುಗಾಂತ ಸಮಯೇ ಸ್ಥೇಷ್ಟಾತ್ಮ ಶೃಂಗಧುತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಭತನೋ ಅಂತ ಹೀಗೆ ಬರುತ್ತೆ. ಇಲ್ಲಿ ಮೊದಲನೇದಾಗಿ ಇದಕ್ಕೆ ಬೇಸಿಕ್ ಫಾರ್ಮೇಶನ್, ಇದು ಸಂಸ್ಕೃತದಲ್ಲಿ ಅನ್ವಯ ಅಂತ. ಅನ್ವಯ ಅಂದ್ರೆ ಹೌ ವಿ ಶುಡ್ ಅರೇಂಜ್ ದ ವರ್ಡ್ಸ್ ಅಂತ ಹೇಳಿ. ಸಂಸ್ಕೃತದಲ್ಲಿ ಶಬ್ದಗಳು ಹೇಗೆ ಹೇಗೆ ಬೇಕಾದ್ರೂ ಅರೇಂಜ್ ಮಾಡಬಹುದು. ಮಿಕ್ಕ ಭಾಷೆಗಳಲ್ಲಿ ಹೇಳದೇ ಇರುವ ರೀತಿಯಲ್ಲಿ ಸಂಸ್ಕೃತದಲ್ಲಿ ಹೇಳಕ್ಕಾಗತ್ತೆ. ಉದಾಹರಣೆಗೆ ನೋಡ್ರಿ, ಐ ಹ್ಯಾವ್ ಟು ಗೋ ಟು ಮೈ ಹೌಸ್ ಅಂತ ಹೇಳಬೇಕಂದ್ರೆ ಇಂಗ್ಲಿಷ್ ನಲ್ಲಿ ಐ ಹ್ಯಾವ್ ಟು ಗೋ ಟು, ನಾನು ಮನೆಗೆ ಹೋಗಬೇಕು, ನಾನು ಮನೆಗೆ ಹೋಗ್ತೀನಿ. ಇಲ್ಲ ಬೇರೆ ಲ್ಯಾಂಗ್ವೇಜ್ ಮೈ ಘರ್ ಜಾನೆ ಕಹಾಯ್, ಹೀಗೆ ಬೇರೆ ಭಾಷೆಗಳಲ್ಲಿ ಹೇಳುವಾಗ ಒಂದು ಪರ್ಟಿಕ್ಯುಲರ್ ವೇ ಆಫ್ ಫಾರ್ಮೇಶನ್ ಇರುತ್ತೆ. ಇಟ್ ಈಸ್ ನೆವರ್ ಟೋಲ್ಡ್ ಇನ್ ಎ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಳಕ್ಕೆ ಆಗೋದಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ಇದನ್ನು ಕೂಡ ಪ್ಯಾಸಿವ್ ವಾಯ್ಸ್ ನಲ್ಲಿ, ಅಂದ್ರೆ ಇಲ್ಲಿ ಆಕ್ಟಿವಲ್ ಆಗಿ ಇದು ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಳುವಂತಹ ಶಬ್ದ, ನಾನು ಮನೆಗೆ ಹೋಗ್ತೀನಿ ಅಷ್ಟೇ, ನನ್ನಿಂದ ಮನೆಗೆ ಹೋಗಲ್ಪಡತ್ತೆ ಅಂತ ಯಾರು ಹೇಳೋದಿಲ್ಲ, ಹೇಳಕ್ಕೂ ಚೆನ್ನಾಗಿರೋದಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ಮಯಾ ಗಂತವ್ಯಂ ಅಂತ ಹೇಳ್ಬೋದು, ನನ್ನಿಂದ ಹೋಗಲ್ಪಡುತ್ತದೆ ಅಂತ ಹೇಳಿ. ಇದು ಬೇರೆ ಭಾಷೆಗಳಲ್ಲಿ ಹೇಳಕ್ಕೆ ಚೆನ್ನಾಗಿರೋಲ್ಲ, ಯಾವ ಭಾಷೆಯಲ್ಲಿ ಹಾಗೆ ಹೇಳಕ್ ಆಗೋದಿಲ್ಲ. ಅದೇ ಸಂಸ್ಕೃತ ಭಾಷೆಯಲ್ಲಿ ಅಂತಹ ಒಂದು ಪ್ರಯೋಗಗಳು ಸೊಂಪಾಗಿ ಬರುತ್ತೆ. ಅದು ಒಂದು ಸಂಸ್ಕೃತ ಭಾಷೆಯ ಒಂದು ವಿಶೇಷ. ಆದ್ದರಿಂದ ಈ ಸಂಸ್ಕೃತ ಭಾಷೆಯಲ್ಲಿ ಶ್ಲೋಕಗಳಿರುವಾಗ ಆ ಶ್ಲೋಕಗಳನ್ನು ಅನ್ವಯಾರ್ಥ, ಅನ್ವಯ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಾವು ಅದರ ಅರ್ಥ ಚಿಂತನೆ ಮಾಡುವಾಗ ಶಬ್ದಗಳನ್ನು ಜೋಡಿಸಬೇಕು, ಹೇಗೆ ಅದರನ್ನು ಜೋಡಿಸಿದರೆ ನಮಗೆ ಅರ್ಥ ಚಿಂತನೆ ಚೆನ್ನಾಗಿ ಬರುತ್ತೆ ಅಂತ ನಾವು ಸ್ವಲ್ಪ ಚಿಂತನೆ ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ಇಲ್ಲ, ಇದಕ್ಕೆ ಈ ಶ್ಲೋಕದಲ್ಲಿ ಮೊದಲನೇ ಪದ್ಯದಲ್ಲಿ ತ್ವಂ ಅವ ಮಾಮ್ ಅನ್ನೋದು, ಎರಡನೇ ಪಾದದಲ್ಲಿ ಬರುವಂತಹದ್ದು ಅದು ಬೇಸಿಸ್ ಆಗಿ, ಅದು ದಟ್ ಈಸ್ ಲೈಕ್ ಎ ಸೆಂಟ್ರಲ್ ಸ್ಟ್ರಕ್ಚರ್. ತ್ವಂ ಅಂದ್ರೆ ನೀನು, ಯು ಅವ ಪ್ರೊಟೆಕ್ಟ್, ಮಾಂ ಮೀ ನನ್ನು, ನೀನು ನನ್ನನ್ನು ಕಾಪಾಡು, ರಕ್ಷಣೆ ಮಾಡು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾದರಾಜ ಸ್ವಾಮಿಗಳು. ಸೊ ತ್ವಂ ಮಾಂ ಅವ, ಅವ ಅಂದ್ರೆ ರಕ್ಷಣೆ ಮಾಡು, ಕಾಪಾಡು ಅಂತ ಅರ್ಥ. ತ್ವಂ ಅಂದ್ರೆ ನೀನು, ಮಾಂ ನನ್ನನ್ನು, ತ್ವಂ ಮಾಂ ಅವ ಅನ್ನುವ ಆಧಾರವನ್ನಿಟ್ಕೊಂಡು ನೀನು ಅಂದ್ರೆ ನೀನು ಎಂಥವನು ಅಂತ ಆ ಭಗವಂತನ ಸ್ತೋತ್ರ ಮಾಡುವಾಗ, ಗುಣಗಾನ ಮಾಡುವಾಗ ಅವನ ಗುಣಗಳ ಚಿಂತನೆ, ಮಿಕ್ಕ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನು ಸ್ತುತಿಸುವಂತಹ, ಇದು ದಶಾವತಾರ ಸ್ತುತಿ ಸ್ತೋತ್ರ. ಸೊ ತ್ವಂ ನೀನು ಎಂಥವನು ಅಂತ ಭಗವಂತನ ವಿಶೇಷಣಗಳು, ಅವನ ಎಪಿಥೆಟ್ಸ್, ಅಡ್ಜೆಕ್ಟಿವ್ಸ್, ಅವನನ್ನು ವರ್ಣನೆ ಮಾಡುವಂತಹ ಶಬ್ದಗಳನ್ನು ಇಲ್ಲಿ ಉಪಯೋಗ ಮಾಡ್ತಾರೆ. ತ್ವಂ ನೀನು, ಹೇ ಭಗವಂತನೇ ನೀನು ನನ್ನನ್ನು ಕಾಪಾಡು, ಭಗವಂತನೇ ನೀನು ಎಂಥವನು ಅಂತ ಹೇಳಿದರೆ, ನೀನು ಪ್ರೋಷ್ಠೀಶ ವಿಗ್ರಹನಾಗಿದ್ದಿ, ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ದಲಧಿನಾಗಿದ್ದಿ, ಕೋಷ್ಟಾಂತರಾಹಿತ ವಿಶೇಷ್ಟಾಗಮ ಓಘನಾಗಿದ್ದಿ, ಪರಮೇಷ್ಠಿ ಈಡಿತನಾಗಿದ್ದಿ. ಆ ಶಬ್ದಗಳನ್ನು ನಾನು ಸುಮ್ಮನೆ ನಿಮಗೆ ಹೇಗೆ ಸ್ಟ್ರಕ್ಚರ್ ಅನ್ನೋದಕ್ಕೆ ಎಲ್ಲದಕ್ಕೆ ಅರ್ಥವನ್ನು ನಾನು ವಿಸ್ತಾರ ಮಾಡ್ತೀನಿ. ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಸ್ಟ್ರಕ್ಚರ್ ಅಷ್ಟೇ. ಪರಮೇಷ್ಠಿ ಈಡಿತ, ಶ್ರೇಷ್ಠಾರ್ಕ ಸೂನು ಮನು ಚೇಷ್ಟಾರ್ಥಂ ಆತ್ಮವಿದ ಆತ್ಮವಿತ್ ಆಗಿದ್ದಿ, ಅತಿಷ್ಠನ ಆತ್ಮವಿತ್ ಅಂದ್ರೆ ಆತ್ಮವನ್ನು ತಿಳಿದವರು ಜ್ಞಾನಿಗಳಿಗೆ ಅತಿಷ್ಠನಾಗಿದ್ದಿ, ಯುಗಾಂತ ಸಮಯೇ ಯುಗದ ಅಂತ ಸಮಯದಲ್ಲಿ ಶ್ರೇಷ್ಠಾತ್ಮ ಶೃಂಗಧುತ ಕಾಷ್ಟಾಂಬು ವಾಹನನಾಗಿದ್ದಿ, ವರ ಅಷ್ಟ ಪದ ಪ್ರಭತನುನಾಗಿದ್ದಿ, ಇವೆಲ್ಲವೂ ನೀನಾಗಿದ್ದಿ. ಏನು ಈ ಶಬ್ದಗಳ ಅರ್ಥ ಅಂತ ಹೇಳಿ ಒಂದೊಂದನ್ನು ನಾವು ಬಿಡಿಸಿ ನೋಡೋಣ. ಇದು ಮತ್ಸ್ಯಾವತಾರದ ವರ್ಣನೆ. ಭಗವಂತ ಮತ್ಸ್ಯ ರೂಪದಲ್ಲಿ ಏಕೆ ಬಂದ? ಪ್ರಳಯ ಕಾಲದಲ್ಲಿ ಎಲ್ಲ ಕಡೆ ನೀರು ತುಂಬಿದೆ, ಎಲ್ಲ ಕಡೆ ನೀರು ತುಂಬಿದಾಗ ಆ ಎಲ್ಲ ನೀರಿನಲ್ಲಿ ಭಗವಂತ ಯಾವ ರೂಪದಲ್ಲಿ ಬಂದರೂ, ಭಗವಂತ ಮೀನಿನ ರೂಪದಲ್ಲಿ ಬಂದರೆ ಮಾತ್ರ ನೀರಿನಲ್ಲಿ ಇಲ್ಲಕ್ಕೆ ಆಗದೆ ಭಗವಂತನಿಗೆ ಅಂತ ಏನಲ್ಲ, ಅವನಿಗೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಆದರೆ ಎಲ್ಲರಿಗೂ ಆ ಭಗವಂತನ ರೂಪ ಚಿಂತನೆ ಮಾಡಲಿಕ್ಕೆ, ನೀರಿನಲ್ಲಿ ಇರುವ ರೂಪವನ್ನು ಚಿಂತನೆ ಮಾಡಬೇಕಂದ್ರೆ ಯಾವ ರೂಪ ಚಿಂತನೆ ಚೆನ್ನಾಗಿರತ್ತೆ ಅಂತ ಹೇಳಿ ಆ ಮತ್ಸ್ಯಾವತಾರವನ್ನು ಭಗವಂತ ಧಾರಣೆ ಮಾಡಿದ ಅಷ್ಟೇ ಅಷ್ಟೇ ಹೊರತು ಭಗವಂತನಿಗೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಅವನು ಯಾವ ರೂಪವನ್ನು ಹೇಗೆ ಬೇಕಾದರೂ ಧಾರಣೆ ಮಾಡಲಿಕ್ಕೆ ಅವನು ಸಮರ್ಥನಾಗಿದ್ದಾನೆ. ಈ ಮತ್ಸ್ಯಾವತಾರದ ಕಥೆ ನಿಮಗೆ ಗೊತ್ತಾದಂತೆ ಇದು ವೈವಸ್ವತ ಮನ್ವಂತರದಲ್ಲಿ ಈ ವೈವಸ್ವತ ಮನುವಿನ ಉದ್ಧಾರ ಮಾಡಲಿಕ್ಕಾಗಿ ಸತ್ಯವ್ರತ ಪ್ರಿಯವ್ರತ ಮಹಾರಾಜ ಅಂಥೇಳಿ ಭಗವಂತ ಆ ಭಕ್ತನನ್ನು ಕಾಪಾಡುವುದಕ್ಕೆ ಏನು ಮಾಡ್ತಾನಂದ್ರೆ, ಅವನು ಸಂಧ್ಯಾ ಅಂದ್ರೆ ನೀರಿನಲ್ಲಿ ಸಂಧ್ಯಾವನ್ನು ಮಾಡುವಾಗ ಕೈಯಲ್ಲಿ ನೀರನ್ನು ತಗೊಂಡಾಗ ಚಿಕ್ಕ ಮೀನಿನ ಆಕಾರದಲ್ಲಿ ಭಗವಂತ ಆ ಕೈಯಲ್ಲಿ ಬಂದು ತಾನು ಸೇರಿಕೊಳ್ತಾನೆ. ಆವಾಗ ಆ ರಾಜ ಏನು ಮಾಡ್ತಾನೆ, ಅದನ್ನು ಮತ್ತೆ ನೀರಿನಲ್ಲಿ ಬಿಡ್ಲಕ್ಕೆ ಹೋದಾಗ ಅಯ್ಯೋ ನಾನು ಆ ರಾಜನ ಮನುಷ್ಯ ಭಾಷೆಯಲ್ಲಿ ಮಾತಾಡ್ತಾ ಮೀನು ಹೇಳುತ್ತೆ, ನನ್ನ ಸಮುದ್ರದಲ್ಲಿ ಬಿಡಬೇಡ, ಸಮುದ್ರದಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳಿದೆ, ನನ್ನ ತಿಂದು ಬಿಡುತ್ತೆ, ನನ್ನನ್ನು ಒಂದು ಸುರಕ್ಷವಾದ ಒಂದು ಜಾಗದಲ್ಲಿ ಇಡು ಅಂತ ಹೇಳಿದೆ. ಸರಿ ಅಂತ ಹೇಳಿ ಒಂದು ದೊಡ್ಡ ಜಾರ್ ತಗೊಂಡು ಅದರ ಒಳಗೆ ಹಾಕ್ತಾನೆ ಭಗವಂತ, ಆ ಭಗವಂತನ ಆ ಮತ್ಸ್ಯಾವತಾರ ರೂಪದ ಪರಮಾತ್ಮನನ್ನು ಆ ರಾಜ ಅದರಲ್ಲಿ ಹಾಕ್ತಾನೆ. ಹಾಕಿದಾಗ ಆವಾಗ ಅದು ಆ ಜಾರಷ್ಟು ದೊಡ್ಡದಾಗ್ತಾನೆ, ಭಗವಂತ ರೂಪವನ್ನು ತಾಳ್ತಾನೆ. ಹೀಗೆ ಭಗವಂತ ಅದು ಅಷ್ಟು ದೊಡ್ಡದಾದಾಗ ಅದಕ್ಕಿಂತ ಒಂದು ದೊಡ್ಡ ಕಂಟೇನರ್ ಹಾಕ್ತಾನೆ, ಆ ಅಷ್ಟು ದೊಡ್ಡನ ಭಗವಂತ ಇಮ್ಮಿಡಿಯೇಟ್ ಆಗಿ ಅಷ್ಟು ದೊಡ್ಡವನಾಗಿಬಿಡ್ತಾನೆ. ಆವಾಗ ಆ ರಾಜ ತಗೊಂಡು ಹೋಗಿ ಆ ಭಗವಂತನನ್ನು ಇನ್ನೂ ದೊಡ್ಡ ಒಂದು ಪಾಂಡ್ ನಲ್ಲಿ ಹಾಕ್ತಾನೆ, ಭಗವಂತ ಪಾಂಡ್ ಆಕಾರದಲ್ಲಿ ಆಗಿಬಿಡ್ತಾನೆ. ಹೀಗೆ ಆ ಎಲ್ಲೆಲ್ಲಿ ಆ ಹಾಕ್ತಾನೋ ಆ ರಾಜ ಅಲ್ಲಿ ಅಷ್ಟು ದೊಡ್ಡ ರೂಪವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಆವಾಗ ಆ ರಾಜ ಸಮುದ್ರದಲ್ಲಿ ಮತ್ತು ಬಿಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಬಿಡಬೇಡ ಅಂತ ಹೇಳಿದೆ, ಅಪ್ಪ ನೀನು ಸಾಮಾನ್ಯನಲ್ಲ, ಯಾರು ನೀನು ಹೇಳು ಅಂತ ಹೇಳಿದೆ ಭಗವಂತ. ಈ ತರಹ ನಾನು ನಿನ್ನನ್ನು ಅನುಗ್ರಹ ಮಾಡಕ್ಕೆ ಬಂದಿದ್ದೀನಿ, ಇನ್ನೊಂದು 7 ದಿನದಲ್ಲಿ ಮಹಾಪ್ರಳಯ ಬರಲಿಕ್ಕಾಗಿದೆ, ಎಲ್ಲ ಕಡೆ ನೀರು ತುಂಬ ಹೋಗುತ್ತೆ, ಆವಾಗ ನಾನು ಒಂದು ದೊಡ್ಡ ನಾವೆಯನ್ನು ಕಳಿಸ್ತೀನಿ, ಅದು ಬರುತ್ತೆ, ಅದರಲ್ಲಿ ನೀನು ನಿನ್ನ ಇನ್ನು ಕೆದೃಷಿಗಳನ್ನು ಎಲ್ಲರನ್ನು ಇಟ್ಟುಕೊಂಡು ಬೇಕಾದಷ್ಟು ಧನ ಧಾನ್ಯಗಳನ್ನೆಲ್ಲ, ಧಾನ್ಯ ಮುಖ್ಯವಾಗಿ ಆಹಾರ ಪದಾರ್ಥಗಳನ್ನು ಅದರಲ್ಲಿ ತುಂಬಿಸಿಕೊಂಡು ಇರು, ಒಂದು ಕೆಲವು ದಿನಗಳ ಕಾಲ ಎಲ್ಲ ಕಡೆ ನೀರು ತುಂಬಿರುತ್ತೆ, ವಾಸುಕಿಯನ್ನು ಉಪಯೋಗಿಸಿಕೊಂಡು ನೀನು ಆ ನಾವೆಯನ್ನು ನನ್ನ ಶೃಂಗಕ್ಕೆ, ನಾನು ಒಂದು ಶೃಂಗದಿಂದ ನನಗೆ ಒಂದು ಶೃಂಗ ಇರುತ್ತೆ ಅಂದ್ರೆ ಕುಂಬು ತರ ಇರುತ್ತೆ, ಮೀನಿಗೆ ಕೊಂಬೆಲ್ಲಿ ಬರ್ತೀರಿ ಅಂತ ಹೇಳಿ, ಅದಕ್ಕೆ ಭಗವಂತ ಎಲ್ಲದಕ್ಕೂ ಮೀರಿದವನು ಅಂತ ತೋರಿಸುವುದಕ್ಕಾಗಿ ಒಂದು ಕೊಂಬಿರುವ ಮೀನಿನಲ್ಲಿ ಆಕಾರದಲ್ಲಿ ಬರ್ತಾನೆ. ಸೊ ಅದಕ್ಕೆ ನೀನು ಕಟ್ಟೆ ಹಾಕು, ನಾನು ನಿನ್ನ ನಾವೆಯನ್ನು ಸುರಕ್ಷಿತವಾಗಿ ನಾನು ನೋಡ್ಕೊಳ್ತಾ ಇರ್ತೀನಿ, ಆಮೇಲೆ ಪೂರ್ತಿಯಾಗಿ ಮಳೆ ನಿಂತು ಆ ಪ್ರಳಯದ ಜಲದಿ ನೀರೆಲ್ಲ ದೂರ ಆದ ಮೇಲೆ, ಅದು ಸರಿ ಆದ ಮೇಲೆ ನಾನು ನಿನ್ನನ್ನು ಮತ್ತೊಂದು ಸುರಕ್ಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾನೆ. ಆ ಕಥೆಯೆಲ್ಲ ನೀವು ಕೇಳಿದ್ದೀರಾ, ಮತ್ಸ್ಯಾವತಾರದ ಕಥೆ. ಸೊ ಆದ್ದರಿಂದ ಇಲ್ಲಿ ಪ್ರೋಷ್ಠೀಶ ವಿಗ್ರಹ ಅಂತ ಮೊದಲನೇ ವಿಶೇಷಣವನ್ನು ಪ್ರಯೋಗ ಮಾಡಿದ್ದಾರೆ ವಾದರಾಜ ಸ್ವಾಮಿಗಳವರು. ಪ್ರೋಷ್ಠೀಶ ವಿಗ್ರಹ ಅಂದೇನು? ಪ್ರ ಉಷ್ಠಿ ಈಶ ವಿಗ್ರಹ, ಅದರಲ್ಲಿ ಇಷ್ಟು ಶಬ್ದಗಳಿದೆ. ಪ್ರೋಷ್ಠೀಶ ವಿಗ್ರಹ ಅಂದರೆ ಪ್ರಕರ್ಷವಾದಂತಹ, ಉಷ್ಠಿ ಉಷ್ಠಿ ಅಂತ ಹೇಳಿದರೆ ಮೇಲಕ್ಕೆ ನೀರನ್ನು ಹಾಕುವಂತಹದ್ದು. ಈಗ ನೋಡ್ರಿ ನೀವು ವೇಲ್ಸ್ ನೋಡಿದ್ರೆ ತಿಮಿಂಗಳಗಳು, ಅವುಗಳಕ್ಕೆ ಒಂಥರ ಅದು ಗ್ಯಾಸ್ ಅನ್ನು ಎಕ್ಸೇಲ್ ಮಾಡಿದಾಗ ಅದು ಆಕ್ಚುಲಿ ಅದು ನೀರಲ್ಲ, ಇಟ್ಸ್ ಆಕ್ಚುಲಿ ಓನ್ಲಿ ಗ್ಯಾಸ್ ಇಸ್ ಎಕ್ಸೇಲ್ಡ್ ಬಟ್ ಇಟ್ ಕಂಡೆನ್ಸಸ್ ಇಟ್ ಗಿವ್ಸ್ ದ ಫೀಲಿಂಗ್, ಅದು ನೀರನ್ನುವ ಫೀಲಿಂಗ್ ಕೊಡುತ್ತೆ. ನಿಜವಾಗಿ ಇಟ್ ಈಸ್ ಆಕ್ಚುಲಿ ಗ್ಯಾಸ್ ಇಸ್ ಎಕ್ಸ್ಪಲ್ಷನ್ ಅಷ್ಟೇ. ಆದರೆ ಮೀನಿಗೆ ಆ ತರಹ ಇಲ್ಲ. ಆದರೆ ಭಗವಂತ ಎಲ್ಲ ಅವನು ಶೃಂಗವನ್ನಿಟ್ಕೊಂಡಿದ್ದಾನೆ, ತಿಮಿಂಗಳ ತರ ನೀರನ್ನು ಮೇಲಕ್ಕೆ ತಳ್ಳುತ್ತಾನೆ. ಆದ್ದರಿಂದ ಅವನು ಪ್ರೋಷ್ಠಿ ಈಶನಾಗಿದ್ದಾನೆ, ಅಂದ್ರೆ ನೀರನ್ನು ಮೇಲಕ್ಕೆ ಚಿಮ್ಮಿಸುವಂತಹ ಕರೆಸುವಂತಹ ಒಂದು ಆಕಾರವನ್ನು ತಕೊಂಡು ಅದರಲ್ಲಿ ಅದಕ್ಕೆ ಈಶ ಒಡೆಯನಾಗಿದ್ದ, ಅಂದ್ರೆ ಹೀಸ್ ಕಿಂಗ್ ಆಫ್ ದಿ ಫಿಶ್ ಅಂತ ಹೇಳಿದಂತೆ. ಆ ಪ್ರಕರ್ಷವಾಗಿ ನೀರನ್ನು ಹೊರಗೆ ಚಿಮ್ಮಿಸುವಂತಹ ಆ ಮೀನಿನ ಆಕಾರವನ್ನು ತಗೊಂಡ ಒಂದು ವಿಗ್ರಹ ರೂಪವುಳ್ಳವನಾದ ಪರಮಾತ್ಮನೇ ಅಂತ ಹೇಳಿ, ವಿಗ್ರಹ ಅಂದ್ರೆ ರೂಪ, ಈಶ ಅಂದ್ರೆ ಒಡೆಯ, ಪ್ರೋಷ್ಠಿ ಅಂತ ಹೇಳಿದ್ರೆ ಆ ಪ್ರಕರ್ಷವಾಗಿ ನೀರನ್ನು ಮೇಲಕ್ಕೆ ಹಾಕಿಸುವಂತಹ ಒಂದು ಮೀನಿನ ಆಕಾರ, ಅಂತಹ ಆಕಾರವನ್ನು ತಾಳಿದ ಭಗವಂತನೇ ಅಂತ ಹೇಳಿ ಮೊದಲು ಭಗವಂತನ ವಿಶೇಷಣವನ್ನು ಹೇಳಿದ್ದಾರೆ ಇಲ್ಲಿ ವಾದರಾಜ ಸ್ವಾಮಿಗಳು. ಸೊ ಪ್ರೋಷ್ಠೀಶ ವಿಗ್ರಹ ಅಂತ ಅದರ ಅರ್ಥ. ಅದಾದ ಮೇಲೆ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬು ಚಾರಿ ಜಲಧೆ ಅಂತ ಹೇಳಿ, ಜಲಧಿ ಜಲ ಅಂದ್ರೆ ನೀರು, ಧಿ ಅಂದ್ರೆ ನೀರಿನ ದೊಡ್ಡ ಆಗರ ಅಂದ್ರೆ ಆಕಾರ ಅದು ಸಮುದ್ರ. ಸೊ ಜಲಧಿಗೆ ಅಂದ್ರೆ ಸಮುದ್ರ ಅಂತ ಅರ್ಥ. ಸೊ ಈ ಸಮುದ್ರ ನೀನು ಸಮುದ್ರ ಉಳ್ಳವನ, ಇದು ಎಲ್ಲವೂ ಕೂಡ ಬಹುವ್ರೀಹಿನಲ್ಲಿ ಇರುವಂತಹದ್ದು. ಬಹುವ್ರೀಹಿ ಅಂತ ಹೇಳಿದರೆ ಬಹೂನ್ ವ್ರೀಹೀನ ಅಸ್ಯ ಅಸ್ತಿ ಅಂತ ಹೇಳಿ, ಯಾ ಎಲ್ಲಿ ಆದರೆ ಅನ್ಯ ವಸ್ತು ಪ್ರಧಾನವಾದದ್ದು. ಅನೇಕ ಧಾನ್ಯಗಳು ಉಳ್ಳವನು ಅಂತ ಹೇಳಿದರೆ ಧಾನ್ಯದ ಬಗ್ಗೆ ಮಾತಾಡ್ತೀವಿ, ಆದರೆ ಧಾನ್ಯಗಳು ಉಳ್ಳ ಮನುಷ್ಯ ಅವನಿಗೆ ಬಹುವ್ರೀಹಿ ಅಂತ ಕರಿತೀವಿ. ಹಾಗೆ ಇಲ್ಲಿ ಕೂಡ ಜಲಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಂದ್ರೆ ಜಲಧಿ ಬಗ್ಗೆ ಮಾತಾಡ್ತಾ ಇಲ್ಲ, ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಅನ್ಯ ವಸ್ತು ಪ್ರಧಾನ, ಆದ್ರೆ ಆ ಜಲಧಿ ಉಳ್ಳವನು ಸಮುದ್ರ ಉಳ್ಳವನು, ಭಗವಂತ ಸಮುದ್ರ ಉಳ್ಳವನು. ಏನು ಸಮುದ್ರ ಉಳ್ಳವನು ಅಂತ ಹೇಳಿದರೆ ವಿಶಿಷ್ಟ ಅಂಬುಚಾರಿ ಜಲಧೆ. ಅಂಬು ಅಂದ್ರೆ ನೀರು, ಚಾರಿ ಅಂದ್ರೆ ಚರಿಸುವಂತಹದ್ದು. ಅಂಬುಚಾರಿ ಅಂದ್ರೆ ನೀರಿನ ಪ್ರಾಣಿಗಳಿಗೆ ಅಂಬುಚಾರಿ, ನೀರಿನಲ್ಲಿ ಚರಿಸುವ ಪ್ರಾಣಿಗಳಿಗೆ ಅಂಬುಚಾರಿಗಳು ಅಂತ ಕರೀತಾರೆ. ವಿಶಿಷ್ಟ ಅಂಬುಚಾರಿ ಅಂದ್ರೆ ಬಹಳ ದೊಡ್ಡ ದೊಡ್ಡ ನೀರಿನ ಪ್ರಾಣಿಗಳು, ಅಂತಹ ದೊಡ್ಡ ದೊಡ್ಡ ವಿಶೇಷವಾದ ನೀರಿನ ಪ್ರಾಣಿಗಳಿಂದ ಕೂಡಿದ ಸಮುದ್ರ ಉಳ್ಳವನಾಗಿದ್ದಾನವನು. ಆ ಸಮುದ್ರವನ್ನು ಏನು ಮಾಡ್ತಾ ಇದ್ದಾನೆ ಭಗವಂತ? ಸುನಿಷ್ಠೀವನ ಉದ್ಧತ, ಸುನಿಷ್ಠೀವನ ಉದ್ಧತ ಅಂತ ಹೇಳಿ. ಸುನಿಷ್ಠೀವನ ಅಂತ ಹೇಳಿದ್ರೆ ಏನು? ಸುನಿಷ್ಠೀವನ ಅಂತ ಹೇಳಿದ್ರೆ ಸು ಅಂದ್ರೆ ಚೆನ್ನಾಗಿ, ನಿಷ್ಠೀವನ ಅಂದ್ರೆ ಫುತ್ಕಾರ ಮಾಡ್ತಾ ಇದ್ದಾನೆ, ನೀರನ್ನು ಹೊರಗೆ ಚಿಮ್ಮಿಸುತ್ತಾ ಇದ್ದಾನೆ. ಇಟ್ಸ್ ಲೈಕ್ ಯು ನೋ ಸ್ಪ್ರಿಂಗಿಂಗ್ ಔಟ್ ದ ವಾಟರ್. ಸೊ ಭಗವಂತ ಏನು ಮಾಡ್ತಾ ಇದ್ದಾನೆ? ಅತಿಶಯವಾದ ಫುತ್ಕಾರದಿಂದ ನೀರನ್ನು ಹುಸ್ ಅಂತ ಹೇಳಿ ಹೊರಕ್ಕೆ ಹಾಕ್ತಾ ಇದ್ದಾನೆ. ಅದರಿಂದ ಏನಾಗ್ತಾ ಇದೆ? ಆ ಸಮುದ್ರ ಉದ್ಧತವಾಗಿದೆ ಅಂತೆ. ಉದ್ಧತವಾಗಿದೆ ಅಂದ್ರೆ ಮೇಲೆ ಮೀರಿ ಹೊಡ್ತಾ ಇದೆ ಅಂತ ಒಂದು ಅರ್ಥ ಇಲ್ಲ. ಉದ್ಧತವಾಗಿದೆ, ಅಲ್ಲಕಲ್ಲೋಲವಾಗಿದೆ, ಇದು ಇಟ್ ಈಸ್ ಗೆಟಿಂಗ್ ಆಲ್ ಅಜಿಟೇಟೆಡ್. ಅಂದ್ರೆ ಭಗವಂತ ನೀರನ್ನು ಫುತ್ಕಾರ ಮಾಡುವುದರಿಂದ ಆ ಸಮುದ್ರದಲ್ಲಿರುವ ನೀರು, ಸಮುದ್ರದ ಪ್ರಾಣಿಗಳು ಎಲ್ಲವೂ ಕೂಡ ಅಲ್ಲಕಲ್ಲೋಲವಾಗ್ತಾ ಇದೆ. ಅಂದ್ರೆ ಭಗವಂತ ಈಸ್ ಕಾಸಿಂಗ್ ಲಾಟ್ ಆಫ್ ಅಜಿಟೇಷನ್ ಬೈ ಥ್ರೋಯಿಂಗ್ ಔಟ್ ದ ವಾಟರ್. ಏನ್ರಿ ಇದೆಲ್ಲ ಯಾಕೆ ವರ್ಣನೆ ಮಾಡ್ತಾ ಇದೆ ಅಂದ್ರೆ ಭಗವಂತ ಲೀಲೆಯ ಮಾಡು, ಅವನ ಲೀಲೆ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂತ ಹೇಳುವಾಗ ಅವನು ಒಂದು ದೊಡ್ಡ ಮೀನಿನ ಆಕಾರ ತಗೊಂಡು ಆ ಸಮುದ್ರವನ್ನೇ, ಆ ಸಮುದ್ರ ಅವನಿಗೆ ಒಂದು ಆಟದ ವಸ್ತು ಇದ್ದಂತೆ. ಈಸ್ ಲೈಕ್ ಎ ಸ್ಮಾಲ್ ಲಿಟಲ್ ಟಾಯ್, ದೊಡ್ಡ ಹೇಗಾದ್ರೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಆಟದ ಗೊಂಬೆಗಳಿದ್ದಂತೆ, ಭಗವಂತನಿಗೆ ಆ ಸಮುದ್ರ ಒಂದು ಗೊಂಬೆ ತರ ಆಗಿಬಿಟ್ಟಿದೆ ಅಂತ ಹೇಳಿ ಆ ಭಗವಂತನ ಲೀಲೆಯನ್ನು ವರ್ಣನೆ ಮಾಡುವುದಕ್ಕಾಗಿ ಹೇಳುವಂತಹ ವಿಷಯವಾಗಿದೆ. ಆದ್ದರಿಂದ ಭಗವಂತ ಏನು ಮಾಡ್ತಾ ಇದ್ದಾನೆ? ತನ್ನ ಅತಿಶಯವಾದ ಪುತ್ಕಾರದಿಂದ, ಸುನಿಷ್ಠೀವನದಿಂದ ಉದ್ಧತವಾಗಿರುವಂತಹ ಚಂಚಲ ಅಲ್ಲಕಲ್ಲೋಲ ಮಾಡ್ತಾ ಇದ್ದಾನೆ, ಅಂತಹ ವಿಶಿಷ್ಟವಾದ ಪ್ರಾಣಿಗಳಿಂದ ಕೂಡಿದ ಸಮುದ್ರ ಉಳ್ಳವನೇ ಅಂತ ಹೇಳಿ ಒಂದು ವಿಶೇಷಣ. ಅಂದ್ರೆ ದಿಸ್ ಹೋಲ್ ಥಿಂಗ್ ಕ್ಯಾನ್ ಬಿ ಟೇಕನ್ ಆಸ್ ಒನ್ ಲಾಂಗ್ ಎಕ್ಸ್ಪ್ರೆಷನ್. ಆರ್ ಸುನಿಷ್ಠೀವನೋದ್ಧತ ಒಂದು ಶಬ್ದ, ವಿಶಿಷ್ಟಾಂಬುಚಾರಿ ಒಂದು ಶಬ್ದ, ಜಲಧೆ ಅನ್ನೋದೊಂದು ಶಬ್ದ, ಹೀಗೆ ಭಗವಂತನ ಬೇರೆ ಬೇರೆ ವಿಶೇಷಣಗಳನ್ನು ಎಲ್ಲವೂ ಭಗವಂತನ ವಿಶೇಷಣಗಳಾಗಿ ತಗೊಂಡಾಗ ಏನಾಗುತ್ತೆ? ಭಗವಂತ ಸುನಿಷ್ಠೀವನದಿಂದ ಉದ್ಧತನಾಗಿದ್ದ ಅಂದ್ರೆ ಹೀಸ್ ಗೆಟಿಂಗ್ ಹೀಸ್ ಟೇಕಿಂಗ್ ಗ್ರೇ ಉದ್ಧತ ಅಂದ್ರೆ ದೊಡ್ಡದಾದ ಒಂದು ಆಕಾರವನ್ನು ತೋರಿಸಿಕೊಡ್ತಾ ಇದ್ದಾನೆ. ಉದ್ಧತನಾಗಿದ್ದಾನೆ, ಸುನಿಷ್ಠೀವನದಿಂದ ಉದ್ಧತನಾಗಿದ್ದಾನೆ ಅಂದರೆ ಪುತ್ಕಾರವನ್ನು ಮಾಡತಾ ಒಂದು ದೊಡ್ಡ ವಿಗ್ರಹವನ್ನು ತಾಳಿದವನು, ರೂಪವನ್ನು ತಾಳಿದವನಾಗಿದ್ದಾನೆ ಅಂತ ಹೇಳಿ ಒಂದು ಸುನಿಷ್ಠೀವನ ಉದ್ಧತನಾಗಿದ್ದ. ಇದು ಒಂದು ವಿಶೇಷ ಅರ್ಥ. ಮೊದಲು ನಾನು ಹೇಳಿದ್ದು ಇದು ಪ್ರಸಿದ್ಧವಾಗಿರುವಂತಹ ಅರ್ಥ. ಅದಾದ ಮೇಲೆ ಇದರಲ್ಲಿರುವ ಒಂದು ವಿಶೇಷ ಅರ್ಥವನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಸುನಿಷ್ಠೀವನೋದ್ಧತ ಅನ್ನೋದು ಒಂದು ಸಪರೇಟ್ ವಿಶೇಷಣವಾಗಿ ತಗೊಂಡ್ರೆ, ವಿಶಿಷ್ಟಾಂಬುಚಾರಿ ಭಗವಂತ ವಿಶಿಷ್ಟ ಅಂಬುಚಾರಿ ಆಗಿದ್ದಾನೆ. ಶಿಷ್ಟ ಅಂದ್ರೆ ಲೆಫ್ಟ್ ಓವರ್, ಕೊನೆಯಾಗಿ ಉಳ್ಳದ್ದು. ಸೊ ವಾಟ್ ಎವರ್ ಇಸ್ ರಿಮೈನಿಂಗ್ ಅಟ್ ದ ಎಂಡ್ ಇಸ್ ಕಾಲ್ಡ್ ಶಿಷ್ಟ. ವಿಶಿಷ್ಟ ಅಂದ್ರೆ ಪ್ರಳಯ ಜಲಧಿ, ಪ್ರಳಯದ ಜಲಧಿ. ಸೊ ಅಂಬು, ವಿಶಿಷ್ಟಾಂಬು ಅಂದ್ರೆ ಅಂಬು ಅಂದ್ರೆ ನೀರು. ವಿಶಿಷ್ಟ ಅಂತ ಹೇಳಿದ್ರೆ ಈ ಸೃಷ್ಟಿಯ ಕೊನೆಗೊಂಡಾಗ ವಿಶೇಷ ಮಿಗಿಲಿ ಮಿಕ್ಕಿರುವಂತಹ ಅಂದ್ರೆ ರಿಮೈನಿಂಗ್ ಅಂದ್ರೆ ಕೊನೆಯಾಗಿ ಉಳ್ಳದ್ದು ಅಂದ್ರೆ ಪ್ರಳಯ ಕಾಲದ ಸಮುದ್ರ, ಪ್ರಳಯ ಕಾಲದ ನೀರು ಯಾವುದಿದೋ ಆ ವಿಶಿಷ್ಟವಾದ ಅಂಬುನಲ್ಲಿ, ನೀರಿನಲ್ಲಿ ಚಾರಿ ಸಂಚರಿಸುವವನಾಗಿದ್ದಾನೆ ಭಗವಂತ. ಸೊ ವಿಶಿಷ್ಟಾಂಬು ಚಾರಿ ಆಗಿದ್ದಾನೆ ಅವನು. ಜಲಧಿ, ಜಲಧಿ ಅಂತ ಹೇಳಿದ್ರೆ ಸಮುದ್ರ ಅಂದ್ರೆ ಎಲ್ಲದರ ಸಮುದ್ರ. ಅವನು ಆನಂದದ ಸಮುದ್ರ, ಅವನು ಜ್ಞಾನದ ಸಮುದ್ರ. ಹೀಸ್ ಎ ಓಷನ್ ಆಫ್ ಮೆರ್ಸಿ, ಕರುಣಾ ಸಮುದ್ರ, ಎಲ್ಲ ವಿಧವಾದ ಸಮುದ್ರಗಳಾಗಿದ್ದಾನೆ ಅವನು. ಆದ್ದರಿಂದ ಅವನು ಜಲಧಿ. ಸೊ ಅಂತ ಹೇಳಿ, ಸೊ ಭಗವಂತನಿಗೆ ಈ ಮೂರು ಸಪರೇಟ್ ವಿಶೇಷಣವಾಗಿ, ಸುನಿಷ್ಠೀವನ ಉದ್ಧತನಾಗಿದ್ದಾನೆ, ವಿಶಿಷ್ಟಾಂಬು ಚಾರಿಯಾಗಿದ್ದಾನೆ, ಜಲಧಿ ಆಗಿದ್ದಾನೆ ಅಂತ ಹೇಳಿ ಭಗವಂತನನ್ನು ಇನ್ನೊಂದು ವಿಧವಾಗಿ ಇಲ್ಲಿ ವಿಶೇಷಣದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಕೋಷ್ಟಾಂತರಾಹಿತ ವಿಶೇಷ್ಟಾಗ ಮೌಘ ಅಂತೇಳಿ ಇನ್ನೊಂದು ವಿಶೇಷಣ. ಅವನು ಕೋಷ್ಟಾಂತರ ಆಹಿತ. ಕೋಷ್ಠ ಅಂತ ಹೇಳಿದ್ರೆ ಏನು? ಕೋಷ್ಠ ಅಂದ್ರೆ ಹೊಟ್ಟೆ, ಸ್ಟಮಕ್, ಬೆಲ್ಲಿ ಅಂತೀವಲ್ಲ ಅದಕ್ಕೆ ಕೋಷ್ಠ ಅಂತ. ಕೋಷ್ಠ ಅಂದ್ರೆ ಬೆಲ್ಲಿ ಅಂತ ಹೇಳಿ. ಸೊ ಹೊಟ್ಟೆ, ಹೊಟ್ಟೆಯ ಒಳಗೆ, ಅಂತರ ಅಂದ್ರೆ ಒಳಗೆ, ಆಹಿತ ಅಂದ್ರೆ ಇಡಲ್ಪಟ್ಟಿರುವಂತಹ. ಅಂದ್ರೆ ಭಗವಂತ ಏನು ಮಾಡಿದ್ದಾನೆ, ಈ ವೇದಗಳನ್ನು ಅಸುರ, ಸೋಮಕಾಸುರ ಅಂತ ಒಂದು ಕಡೆ ಕೆಲವು ಕಡೆ ಕಥೆಯಲ್ಲಿ ಬರುತ್ತೆ, ಆಮೇಲೆ ಹಯಗ್ರೀವಾಸುರ ಅನ್ನೋನೊಬ್ಬರು ಬಂದಿದ್ದಾನೆ ಅಂತೇಳಿ. ಸೊ ಬೇರೆ ಬೇರೆ ಅಸುರರು ಈ ವೇದಗಳನ್ನು ಕದ್ದು ಹೋಗಿ ಸಮುದ್ರದಲ್ಲಿ ಇರುವಾಗ ಭಗವಂತ ಒಂದು ಸಾರಿ ಹಯಗ್ರೀವ ರೂಪವನ್ನು ತಾಳಿ ಅಸುರ ಸಂಹಾರ ಮಾಡ್ತಾನೆ ಅಂತೇಳಿ. ಇನ್ನೊಂದು ಸಾರಿ ಮತ್ಸ್ಯಾವತಾರವನ್ನು ಮತ್ಸ್ಯ ರೂಪದಲ್ಲಿ ಹೋಗಿ ಅಸುರ ಸಂಹಾರ ಮಾಡ್ತಾನೆ ಅಂತೇಳಿ. ಆ ಅಸುರ ಸಂಹಾರ ಮತ್ಸ್ಯ ರೂಪದಲ್ಲಿ ಸಂಹಾರ ಮಾಡ್ತಾನೆ. ಮಾಡಿದಾಗ ಆ ವೇದಗಳನ್ನು ಜಾಗ್ರತೆಯಾಗಿ ಚೆನ್ನಾಗಿ ಜೋಪಾನವಾಗಿ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ಭಗವಂತ ಬರ್ತಾನೆ. ಅಂದ್ರೆ ಇದು ಏನು, ಇವೆಲ್ಲದರಕ್ಕೂ ಸಿಂಬಾಲಿಕ್ ಮೀನಿಂಗ್ ನಾವು ನೋಡ್ಬೇಕಾಗಿದೆ. ವೇದಗಳನ್ನು ಕದಿಯುವುದಂದ್ರೆ ವೇದ ಜ್ಞಾನ, ಜ್ಞಾನವನ್ನು ಕದಿಯುವುದು ಹೇಗೆ? ಹೌ ಕ್ಯಾನ್ ಸಮ್ಮನ್ ಸ್ಟೀಲ್ ದಿ ವೇದ? ಅದೊಂದು ಪುಸ್ತಕ ಇದೆ, ಪುಸ್ತಕ ಕದಿಬಹುದು. ವೇದಗಳನ್ನು ಕದಿಯುವುದಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್ ಬೈ ಸ್ಟೀಲಿಂಗ್ ದ ವೇದಾಸ್? ಇಟ್ ಈಸ್ ನಥಿಂಗ್ ಬಟ್ ಮಿಸ್ಇಂಟರ್ಪ್ರಿಟಿಂಗ್. ತಪ್ಪು ಅರ್ಥಗಳನ್ನು ವೇದಗಳಿಗೆ ಹೇಳುವುದು ಒಂದು ಕದಿಯುವುದೇ. ಕದಿಯುವುದಂದ್ರೆ ಅರ್ಥವನ್ನು ಕದಿಯುವುದು, ಸ್ಟೀಲಿಂಗ್ ದ ಮೀನಿಂಗ್. ಸೊ ಇಫ್ ಸಂಬಡಿ ಮಿಸ್ಇಂಟರ್ಪ್ರಿಟ್ಸ್ ವೇದಾಸ್, ದಟ್ ಈಸ್ ಈಕ್ವಲೆಂಟ್ ಆಫ್ ಸ್ಟೀಲಿಂಗ್ ದಿ ವೇದಾಸ್. ಸೊ ಹೀಗೆ ಅಸುರ ಶಕ್ತಿಗಳು ವೇದಗಳಿಗೆ ತಪ್ಪು ಅರ್ಥಗಳನ್ನು ಹೇಳಕ್ಕೆ ಹೊರಟಾಗ ಆ ತಪ್ಪು ಅರ್ಥಗಳನ್ನು ಹೇಳದೆ ಭಗವಂತ ಕಾಪಾಡಿದ. ಕಾಪಾಡಿದ ಅಂದ್ರೆ ಆ ಅರ್ಥವನ್ನು ತನ್ನ ಹೊಟ್ಟೆ ಒಳಗಿಟ್ಟುಕೊಂಡ. ಅಂದ್ರೆ ಭಗವಂತ ಅದನ್ನು ಜೋಪಾನವಾಗಿ ಚೆನ್ನಾಗಿ ನೋಡಿಕೊಂಡ. ಅಂದ್ರೆ ಭಗವಂತನ ಹೊಟ್ಟೆ ಒಳಗಿಟ್ಟರೆ ಯಾವ್ದ ಹೊರಗೆ ಎಷ್ಟೇ ಒಂದು ಗದ್ದಲ ಇದ್ರು, ಎಷ್ಟೇ ಒಂದು ಅಲ್ಲಕಲ್ಲೋಲ ಗಂದರಗೋಳ ಏನಿದ್ದರೂ ಕೂಡ ಆ ಭಗವಂತನ ಹೊಟ್ಟೆ ಒಳಗಿರುವ ಪದಾರ್ಥಗಳಿಗೆ, ವಸ್ತುಗಳಿಗೆ ಏನೂ ಆಗೋದಿಲ್ಲ. ಆದ್ದರಿಂದ ಆ ಹೊಟ್ಟೆ ಒಳಗೆ ಯಾವ ಅಜಿಟೇಷನ್ ಇಲ್ಲದೆ ಸ್ಥಿರವಾಗಿ ಚೆನ್ನಾಗಿ ಆ ವೇದಗಳು ನಿಂತಿದೆ ಅಂತ ಹೇಳುವುದಕ್ಕಾಗಿ ವಿಚೇಷ್ಟ ಅಂದ್ರೆ ಚೇಷ್ಟೆಗಳಿಲ್ಲದೆ, ಅಂದ್ರೆ ಆ ವೇದಗಳಿಗೆ ಏನು ಪಟ್ಟರ್ಬೆನ್ಸ್ ಇಲ್ಲದೆ, ವಿಥೌಟ್ ಎನಿ ಪಟ್ಟರ್ಬೆನ್ಸ್ ಭಗವಂತ ತನ್ನ ಹೊಟ್ಟೆ ಒಳಗೆ ಸುರಕ್ಷಿತವಾಗಿ ವೇದಗಳನ್ನು ಇಟ್ಟುಕೊಂಡಿದ್ದಾನೆ ಅಂತೇಳಿ. ಉಷ್ಟ ಅಂತರ ಆಹಿತ ವಿಚೇಷ್ಟ ಆಗಮ ಅಂದ್ರೆ ಆಗಮ ಅನ್ನುವ ಶಬ್ದಕ್ಕೆ ನಿರ್ದೋಷ ಶಬ್ದ ಆಗಮ ಅಂತೇಳಿ. ದೋಷವಿಲ್ಲದ ಶಬ್ದಗಳು ಆಗಮಗಳು, ಅಂದ್ರೆ ವೇದಗಳೆಲ್ಲ ಆಗಮಗಳು. ವೇದಗಳು ಮಾತ್ರವಲ್ಲ, ಪಂಚರಾತ್ರಾಗಮ ಅಂತೇಳಿ, ಪಂಚರಾತ್ರಗಳು ವೇದ ತುಲ್ಯವಾದ ಅರ್ಥಗಳನ್ನು ಕೊಡುವಂತಹ ಪಂಚರಾತ್ರಗಳಿಗೂ ಆಗಮ ಅಂತ. ಮಹಾಭಾರತ ಪಂಚಮ ವೇದ ಅದು ಆಗಮವೇ. ಹೀಗೆ ಆಗಮ ಅಂತ ಹೇಳಿದರೆ ನಿರ್ದೋಷ ಶಬ್ದ, ಭಗವಂತನನ್ನು ಇಲ್ಲದಿರುವಂತಹ ಭಗವಂತನನ್ನು ದೋಷವಿಲ್ಲದಿರುವಂತಹ ಶಬ್ದಗಳಿಂದ ವರ್ಣನೆ ಮಾಡಬೇಕು. ಆದ್ದರಿಂದ ಆ ಆಗಮಗಳಿಗೆ ಓಘ ಅಂದ್ರೆ ಸಮೂಹ, ಕ್ಲಸ್ಟರ್. ಆಗಮೋಘ ಅಂತ ಹೇಳಿದ್ರೆ ಆಗಮಗಳ ಸಮೂಹ, ದ ಕ್ಲಸ್ಟರ್ ಆಫ್ ಆಲ್ ದ ಹೋಲಿ ಸ್ಕ್ರಿಪ್ಚರ್ಸ್. ಆ ಅವುಗಳನ್ನು ಭಗವಂತ ತನ್ನ ಹೊಟ್ಟೆ ಒಳಗೆ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದಾನೆ ಅಂತ ಒಂದರ್ಥ. ಸೊ ಕೋಷ್ಟಾಂತರ ಆಹಿತ ವಿಚೇಷ್ಟಾಗಮೌಘ. ಇನ್ನೊಂದು, ಈ ವೇದಗಳಿಗೆ ವಿಚೇಷ್ಟ, ಪ್ರಳಯ ಕಾಲದಲ್ಲಿ ವೇದಾಧ್ಯಯನ ಮಾಡು ಅಂದ್ರೆ ಭಗವಂತ ಇದ್ದಾನೆ, ಲಕ್ಷ್ಮೀದೇವಿ ಇದ್ದಾಳೆ, ಬ್ರಹ್ಮವಾಯುಗಳಿದ್ದಾರೆ, ಹೀಗೆ ಕೆಲವು ಮಂದಿ ಇವರೆಲ್ಲರೂ ಇದ್ದಾರೆ. ಇವರು ವೇದಗಳನ್ನು ಪ್ರಳಯ ಕಾಲದಲ್ಲಿ ಕೂಡ ಅವರು ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಅದರ ಜ್ಞಾನ ಇರುತ್ತೆ, ಎಲ್ಲವೂ ಇರುತ್ತೆ. ಆದ್ರೆ ಮಿಕ್ಕ ಜೀವರಾಶಿಗಳು ಮುಂದೆ ನಿದ್ರಾವಸ್ಥೆಯಲ್ಲಿ ಎಲ್ಲರೂ ಮುಳುಗಿದ್ದಾರೆ. ಸೊ ಮಿಕ್ಕವರೆಲ್ಲರನ್ನು ತಗೊಂಡ್ರೆ ಅವರು ವೇದಗಳನ್ನು ಅಧ್ಯಯನ ಮಾಡ್ತಾ ಇಲ್ಲ. ಆದ್ದರಿಂದ ವೇದಗಳಿಗೆ ಆ ಅನೇಕ ಜೀವರಾಶಿಗಳಿಂದ ಈ ವೇದಾಧ್ಯಯನ ಮಾಡಲು ಯೋಗ್ಯರಾದ, ಅಂದ್ರೆ ಇವರನ್ನು ಬಿಟ್ಟು ಮುಖ್ಯವಾಗಿರುವಂತಹ ಬ್ರಹ್ಮವಾಯುಗಳನ್ನು, ವಿಷ್ಣು, ಲಕ್ಷ್ಮೀನಾರಾಯಣ ಅವರನ್ನು ಬಿಟ್ಟು ಮಿಕ್ಕವರನ್ನು ನೋಡಿದ್ರೆ ಅವರು ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗ್ತಾ ಆಗೋದಿಲ್ಲ ಪ್ರಳಯ ಕಾಲದಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಆದ್ದರಿಂದ ವಿಚೇಷ್ಟ ಚೇಷ್ಟವಿಲ್ಲದೆ ಅಂದ್ರೆ ವೇದಗಳಿಗೆ ವ್ಯಾಪಾರವಿಲ್ಲದೆ ಇದೆ ಅಂದ್ರೆ ಮಿಕ್ಕವರಿಂದ ವ್ಯಾಪಾರವಿಲ್ಲ, ಭಗವಂತ ನಾರಾಯಣ ಲಕ್ಷ್ಮಿ ಬ್ರಹ್ಮವಾಯುಗಳು ಮುಂತಾದವರಿಂದ ವ್ಯಾಪಾರಗಳಿದೆ, ಆದರೆ ಮಿಕ್ಕ ಜನಗಳಿಂದ ವಿಚೇಷ್ಟ ಚೇಷ್ಟಗಳಿಲ್ಲ, ವ್ಯಾಪಾರವಿಲ್ಲದೆ ವೇದಗಳನ್ನು ಭಗವಂತ ತನ್ನ ಹೊಟ್ಟೆ ಅಂದ್ರೆ ಭಗವಂತ ತನ್ನ ಹೊಟ್ಟೆ ಒಳಗೆ ಸುರಕ್ಷಿತವಾಗಿಟ್ಟುಕೊಂಡು ಕೆಲವು ಲಿಮಿಟೆಡ್ ಜೀವಗಳಿಗೆ ಮಾತ್ರ, ತನಗೆ ಲಕ್ಷ್ಮಿಗೆ ಯಾವಾಗಲೂ ಇದೆ, ಬ್ರಹ್ಮವಾಯುಗಳಿಗೆ ಅವರಿಗೆ ಮಾತ್ರ, ಮುಂತವರಿಗೆ ಮಾತ್ರ, ಆ ಋಜುಗಳಿಗೆ ಮಾತ್ರ, ಅವುಗಳನ್ನು ಋಜುಪತ್ನಿಗಳಿಗೆ ಅವರಿಗೆ ಮಾತ್ರ ಆ ವೇದಗಳನ್ನು ಸಿಗುವಂತೆ ಮಾಡಿ ಮಿಕ್ಕವರಿಗೆಲ್ಲ ಆ ವೇದಗಳ ಸಂಪರ್ಕವಿಲ್ಲದೆ ವಿಚೇಷ್ಟ ಚೇಷ್ಟವಿಲ್ಲದೆ ವ್ಯಾಪಾರ ವೇದ ವ್ಯಾಪಾರವಿಲ್ಲದೆ ಭಗವಂತ ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡಿದ್ದಾನೆ ಅಂತ ಇನ್ನೊಂದು ವಿಶೇಷವಾದ ಅರ್ಥ. ಹೀಗೆ ಕೋಷ್ಟಾಂತರಾಹಿತ ವಿಚೇಷ್ಟಾಗ ಮೌಘನಾಗಿದ್ದಾನೆ ಪರಮಾತ್ಮ, ಅದು ಒಂದು ವಿಶೇಷಣ. ಸೊ ಇಲ್ಲಿ ಈಗ ಮೂರು ವಿಶೇಷಣಗಳಾಯಿತು: ಕೋಷ್ಠೀಶ ವಿಗ್ರಹ, ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧಿ, ಕೋಷ್ಠಾಂತರಾಹಿತ ವಿಚೇಷ್ಟಾಗ ಮೌಘ ಆಗಿದ ಪರಮಾತ್ಮ, ಅವನು ಪರಮೇಷ್ಠೀಡಿತನೂ ಆಗಿದ್ದಾನೆ. ಪರಮೇಷ್ಠಿ ಅಂದ್ರೆ ಏನು? ಪರಮೇಷ್ಠಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಪರಮೇಷ್ಠಿ ಅಂತ ಕರೀತಾರೆ. ಈಡಿತ ಅಂದ್ರೆ ಅವನಿಂದ ಸ್ತೋತ್ರ ಮಾಡಲ್ಪಟ್ಟವನು. ಈಡಿತ, ಈಡ್ಯ, ಈಡ್ಯ, ಈಡಿತ, ಈ ಶಬ್ದಗಳಿಗೆ ಸ್ತುತಿಸಲ್ಪಟ್ಟವನು, ಸ್ತುತಿಪಾತ್ರನಾದವನು ಅಂತ ಅರ್ಥ. ಪರಮೇಷ್ಠೀಡಿತ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ಸ್ತೋತ್ರ ಮಾಡಲ್ಪಟ್ಟವನೇ ಅಂತ ಅದರ ಅರ್ಥ. ಸೊ ಪರಮೇಷ್ಠಿನಿಂದ ಈಡಿತನಾಗಿದ್ದಾನೆ, ಸ್ತೋತ್ರ ಮಾಡಲ್ಪಟ್ಟವನಾಗಿದ್ದಾನೆ ಭಗವಂತ. ಆದ್ದರಿಂದ ಅದು ನಾಲ್ಕನೇ ವಿಶೇಷಣ, ಫೋರ್ತ್ ಅಬ್ಜೆಕ್ಟಿವ್. ಹೀಗೆ ಪ್ರೋಷ್ಠೀಶ ವಿಗ್ರಹ, ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧಿ, ಕೋಷ್ಟ ಅಂತರ ಆಹಿತ ವಿಚೇಷ್ಟ ಆಗಮ ಓಘ. ಸೊ ಇವೆಲ್ಲವನ್ನು ಸೇರಿಸಿದೆ, ಕೋಷ್ಟಾಂತರಾಹಿತ ವಿಚೇಷ್ಟಾಗ ಮೌಘ, ಅದಾದ ಮೇಲೆ ಪರಮೇಷ್ಠೀಡಿತ ಹಾಗಿರುವಂತಹ ಭಗವಂತ, ತ್ವಂ ನೀನು ನನ್ನನ್ನು ಕಾಪಾಡು. ಅಷ್ಟೇ ಅಲ್ಲದೆ ಇನ್ನೂ ಕೂಡ ಮಿಕ್ಕ ಎರಡು ಲೈನ್ಗಳಲ್ಲಿ ಇನ್ನು ಪ್ರೇಷ್ಠಾರ್ಕ ಸೂನು ಮನು ಚೇಷ್ಟಾರ್ಥಂ ಆತ್ಮವಿದತಿಷ್ಠ ಅನ್ನೋದು ಒಂದು ವಿಶೇಷಣ. ಶ್ರೇಷ್ಠಾತ್ಮ ಶೃಂಗಧೃತ ಕಾಷ್ಟಾಂಬು ವಾಹನ ಅನ್ನುವುದು ಇನ್ನೊಂದು ವಿಶೇಷಣ. ವರಾಷ್ಟಾಪದ ಪ್ರಭತನು ಅನ್ನೋದು ಮೂರನೇದು. ಸೊ ತ್ರೀ ಮೋರ್ ಅಬ್ಜೆಕ್ಟಿವ್ಸ್ ಆರ್ ದೇರ್. ಸೊ ಇವುಗಳ ವಿಸ್ತಾರವಾದ ಅರ್ಥ ಏನು ಅನ್ನೋದು ನಾವು ಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಯಾಕಂದ್ರೆ ಇಷ್ಟುವರೆಗೂ ಹೇಳಿದ್ರಲ್ಲಿ ಏನಾದರೂ ಕ್ವಶನ್ಸ್ಗೆ ಏನಾದರೂ ಇದ್ರೆ ಅದಕ್ಕೆ ಆನ್ಸರ್ ಕೊಟ್ಟು ಕೊಡೋಣ ಅಂತೇಳಿ ಅದಕ್ಕೆ ಸ್ವಲ್ಪ ಸಮಯವನ್ನು ಎಲ್ಲ ಕ್ಲಾರಿಟಿ ಆರ್ ಕ್ಲಾರಿಫಿಕೇಶನ್ನು ಫರ್ದರ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಅದನ್ನು ಹೇಳೋಣ ಅಂಥೇಳಿ ಇಲ್ಲಿಗೆ ನಾನು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಮಿಕ್ಕ ಆ ವಿಶೇಷಣಗಳು, ಆ ಶ್ಲೋಕದ ಅರ್ಥಗಳನ್ನು, ಆ ಶಬ್ದಗಳ ಅರ್ಥವನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿವರೆಗೆ ಹೇಳಿದ್ರಲ್ಲಿ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು.